ಪ್ರಪನ್ನ ಪಾರಿಜಾತಾಯ ತೋತ್ರ ವೇತ್ರೈಕ ಪಾಣೈ ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತ ದುಹೇ ನಮಃ. ಭಗವದ್ಗೀತೆ ವಿಶ್ವದಲ್ಲಿಯೇ ವೇದಾಂತ ಸಾಹಿತ್ಯ ಅಥವಾ ವೈಚಾರಿಕ ಸಾಹಿತ್ಯ ಅಂತ ನಾವೇನು ಹೇಳ್ತೇವೆ ಆ ಸಾಹಿತ್ಯ ವಾಂಗ್ಮಯದಲ್ಲಿ ಅನಿತರ ಸಾಧಾರಣವಾದ ಒಂದು ಖ್ಯಾತಿಯನ್ನು ಗಳಿಸಿದೆ. ಪ್ರಾಯ ಬೈಬಲ್ ಬಿಟ್ಟರೆ ಭಗವದ್ಗೀತೆಯನ್ನು ಕುರಿತ ಪುಸ್ತಕಗಳಷ್ಟು ಖರ್ಚಾದದ್ದು ಬೇರೆ ಯಾವುದೂ ಇಲ್ಲ. ಭಗವದ್ಗೀತೆ ಅದು ಒಂದು ಸಂದರ್ಭಕ್ಕೆ ಭಗವತ್ ಪ್ರಜ್ಞೆ ಸ್ಪಂದಿಸಿದ, ಆ ಸ್ಪಂದನದಿಂದ ಉಂಟಾದ ಒಂದು ಅದ್ಭುತ ಕೃತಿ. ಪೂರ್ವ ನಿಯೋಜಿತವಲ್ಲ. ಅರ್ಜುನನಿಗೆ ದುಃಖ ಉಂಟಾಗ್ತದೆ, ಸಂಕಟ ಉಂಟಾಗ್ತದೆ, ಏನು ಮಾಡಬೇಕು ಅಂತ ಗೊತ್ತಾಗದ ಒಂದು ಕಿಂಕರ್ತವ್ಯದ ಮೌಢ್ಯ ಉಂಟಾಗ್ತದೆ ಕುರುಕ್ಷೇತ್ರದ ಯುದ್ಧ ಪ್ರಾರಂಭದ ಮಧ್ಯದಲ್ಲಿ ಅಂತ ಯಾರಿಗೂ ಕನಸು ಬಿದ್ದಿರಲಿಲ್ಲ, ಉಂಟಾಯಿತು. ಹಾಗೆ ಉಂಟಾದಾಗ ಅನಿರೀಕ್ಷಿತವಾಗಿ ಅಥವಾ ಎಲ್ಲರ ಒಂದು ಭಾವನೆಗೆ ಭಿನ್ನವಾಗಿ ಒಂದು ವಿಚಿತ್ರವಾಗಿರತಕ್ಕ ಒಂದು ವೇದನೆ ಅರ್ಜುನನಿಗೆ ಉಂಟಾದಾಗ ಕೃಷ್ಣ ಆ ಸಂದರ್ಭಕ್ಕೆ ಸ್ಪಂದಿಸಿ ಅವನಿಗೆ ಒಂದು ನಿಚ್ಚಳವಾದ, ನಾವೇನು ಇಂಗ್ಲಿಷ್ನಲ್ಲಿ ಕ್ಲಾರಿಟಿ ಅಂತ ಹೇಳ್ತೇವೆ, ನಿಚ್ಚಳವಾದ ಸುಸ್ಪಷ್ಟವಾದ ಪಾರದರ್ಶಕವಾದ ಒಂದು ಅರಿವನ್ನು ಕರುಣಿಸಿದ ಕಥನ ಭಗವದ್ಗೀತೆ. ಮಹಾಭಾರತದಲ್ಲಿಯೇ ಭಗವದ್ಗೀತೆಯ ಶ್ರೇಷ್ಠತೆಯ ಕುರಿತು ಒಂದು ಭಾಗ ಇದೆ. ಅದು ಹೇಗಿದೆ ಅಂದರೆ, ಮಹಾಭಾರತ ಯುದ್ಧ ಎಲ್ಲ ಆದಮೇಲೆ ಪಾಂಡವರು ರಾಜ್ಯವಾಳುತ್ತಾ ಇದ್ದ ಹೊತ್ತಿನಲ್ಲಿ ಅನೇಕ ಸಲ ಶ್ರೀಕೃಷ್ಣ ಹಸ್ತಿನಾವತಿಗೆ ಬರ್ತಾ ಇದ್ದ, ಇನ್ನು ಅನೇಕ ಸಲ ಅರ್ಜುನ ದ್ವಾರಕಕ್ಕೆ ಹೋಗ್ತಾ ಇದ್ದ, ಅರ್ಜುನನ ಬಿಟ್ಟು ಕೃಷ್ಣನಿಗೆ, ಕೃಷ್ಣನನ್ನು ಬಿಟ್ಟು ಅರ್ಜುನನಿಗೆ ಹೆಚ್ಚು ಕಾಲ ಇರುವುದಕ್ಕೆ ಸಾಧ್ಯವಿಲ್ಲದಷ್ಟು ಅವರ ಒಳಗಿರತಕ್ಕ ಅನುಬಂಧ ಬೆಳೆದಿತ್ತು. ಒಂದು ಸಲ ಕೃಷ್ಣ ಹಸ್ತಿನಾವತಿಗೆ ಬಂದಿದ್ದ ಹೊತ್ತಿನಲ್ಲಿ ಅರ್ಜುನ ಕೃಷ್ಣ ಅಂತ ಕೇಳ್ತಾನೆ. ಇದು ಯಾವಾಗಾದರೆ ಕುರುಕ್ಷೇತ್ರದ ಯುದ್ಧ ಎಲ್ಲ ಆದಮೇಲೆ 36 ವರ್ಷ ಪಾಂಡವರು ರಾಜ್ಯವಾಳಿದ್ದಾರೆ ಆ ಸಮಯದಲ್ಲಿ, ಅದರ ಆರಂಭ ಕಾಲದಲ್ಲಿ. ಒಂದು ಸಲ ಅರ್ಜುನ ಕೃಷ್ಣ ಹತ್ರ ಕೇಳ್ತಾನೆ. ಏನು ಕೇಳ್ತಾನೆ ಅಂದರೆ, ಕುರುಕ್ಷೇತ್ರದ ಮಧ್ಯದಲ್ಲಿ ಸೇನೆಯೋರು ಭಯೋರ ಮಧ್ಯೆ ಆಗ ನನ್ನ ಆಂತರಿಕವಾದ ದುಃಖವನ್ನು ನಿವಾರಣೆ ಮಾಡುವುದಕ್ಕೆ ನೀನು ನನಗೆ ಹೇಳಿದ ಗೀತೆ, ಈಗಲೂ ಅದನ್ನು ಜ್ಞಾಪಿಸಿಕೊಂಡರೆ ಮೈ ರೋಮಾಂಚನ ಆಗ್ತದೆ. ಆದರೆ ನೀನು ಆಗ ಹೇಳಿದ್ದು ನನಗೆ ಈಗ ನನ್ನ ನೆನಪಿನಲ್ಲಿ ಉಳಿದಂತಿಲ್ಲ, ಮತ್ತು ಈಗ ಆ ಯುದ್ಧದ ಯಾವ ಗಡಿಬಿಡಿಯೂ ಇಲ್ಲ. ಎಲ್ಲ ನಾವು ಈಗ ನಿರಾತಂಕವಾಗಿದ್ದೇವೆ. ಹಾಗಾಗಿ ಈಗ ನೀನು ಭಗವದ್ಗೀತೆಯನ್ನು ನನಗೆ ಹೇಳಿದರೆ, ಇನ್ನೊಮ್ಮೆ ಹೇಳಿದರೆ ಆತಂಕವಿಲ್ಲದೆ ಅದನ್ನು ಇನ್ನಷ್ಟು ಸ್ವಾರಸ್ಯವಾಗಿ ಇನ್ನಷ್ಟು ಆಳವಾಗಿ ಆ ಭಗವದ್ಗೀತೆಯನ್ನು ಅನುಭವಿಸಬೇಕು ಅಂತ ನನಗಿದೆ. ಆದ್ದರಿಂದ ದಯಮಾಡಿ ಈ ಸಂದರ್ಭದಲ್ಲಿ ಇನ್ನೊಮ್ಮೆ ನನಗೆ ಭಗವದ್ಗೀತೆಯನ್ನು ಹೇಳು ಅಂತ ಕೃಷ್ಣನಲ್ಲಿ ಅರ್ಜುನ ಕೇಳ್ತಾನೆ. ಕೃಷ್ಣ ಹೇಳ್ತಾನೆ, ಏನು ಹೇಳ್ತಾನೆ ಗೊತ್ತಾ, ಈಗ ನನಗೆ ಸ್ಫೂರ್ತಿಯೇ ಇಲ್ಲ. ಇದು ಇದು ವಿಶೇಷ. ನಾವು ಗೀತೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಈ ಒಂದು ಪ್ರಸಂಗ ಒಂದು ದಿಕ್ಸೂಚಿ. ಈಗ ನನಗೆ ಸ್ಫೂರ್ತಿ ಇಲ್ಲ. ಯಾಕಿಲ್ಲ? ಕೃಷ್ಣನೇನೋ ಸರ್ವಜ್ಞ, ಅವನು ಸಾಕ್ಷಾತ್ ಭಗವಂತ ಅಂತೆಲ್ಲ ಇಟ್ಟುಕೊಳ್ಳೋಣ. ಆದ್ರಿಂದ ಅವನು ಸರ್ವಜ್ಞ, ಅವನಿಗೆ ಸ್ಫೂರ್ತಿ ಇರುವುದು, ಸ್ಫೂರ್ತಿ ಇಲ್ಲದೆ ಇರುವುದು, ಈ ಕಾಲವ್ಯತ್ಯಯ ಮೂಡಿಲ್ಲ ಅಂತ ಆಗುವುದು ಇದೆಲ್ಲ ಇಲ್ಲ, ವಾಸ್ತವಿಕವಾಗಿ ಇಲ್ಲ. ಆದರೂ ಒಂದು ವಿಶೇಷವಾಗಿರ್ತಕ್ಕ ಸಂಗತಿಯನ್ನು ಸೂಚಿಸುವುದಕ್ಕೋಸ್ಕರ ಭಗವಂತ ಈ ರೀತಿ ಹೇಳ್ತಾನೆ. ಅವನೇನು ಹೇಳ್ತಾನೆ ಅಂದ್ರೆ, ನನಗೀಗ ಸ್ಫೂರ್ತಿ ಇಲ್ಲ, ನನಗೆ ಸ್ಫೂರ್ತಿ ಬರಬೇಕಾಗಿದ್ರೆ, ಕೃಷ್ಣನಿಗೆ ಸ್ಫೂರ್ತಿ ಬರಬೇಕಾಗಿದ್ರೆ ನಿನಗೆ ವಿಷಾದ ಯೋಗ ಬಂದು ನೀನು ಸಂಕಟದಲ್ಲಿ ಒದ್ದಾಡಿ, ನಿಜವಾಗಿ ನಿನಗೆ ನಾನು ಏನು ಮಾಡಬೇಕು ಅಂತ ಗೊತ್ತಿಲ್ಲದಂತಹ ಸಂದರ್ಭ ಬಂದು ಆಗ ನೀನು ನನ್ನನ್ನು ಕೇಳಿಕೊಂಡರೆ, ಶಾಧಿಮಾಂ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ, ನಾನು ನಿನ್ನ ಶಿಷ್ಯ, ನಾನು ನನಗೀಗ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಏನು ಮಾಡಬೇಕು ಅಂತ ನೀನು ಒಂದು ಶಾಸನದ ರೀತಿಯಲ್ಲಿ ನನಗೆ ಒಂದು ಮಾರ್ಗದರ್ಶನ ಮಾಡು ಅಂತ ನಿನ್ನ ಸಂಕಟದ ಸ್ಥಿತಿ ನನಗೆ ಸ್ಫೂರ್ತಿ ಅಂತ ಭಗವಂತನನ್ನು ಅರ್ಥ ಮಾಡಿಕೊಳ್ಳುವುದು ಅದು ಕಷ್ಟ. ನಿಜವಾದ ಸಂಕಟ ಮನುಷ್ಯನಿಗೆ ಬಂದರೆ ಅವನಿಗೆ ಆಗ ಜ್ಞಾನದ ದಾರಿ ತೆರೆದುಕೊಳ್ಳುವ ಸಂದರ್ಭ ಬಂತು ಅಂತ ಭಗವಂತನಿಗೆ ಗೊತ್ತಾಗುತ್ತೆ. ಅದನ್ನು ನಮಗೆ ಗೊತ್ತಾಗುವುದಿಲ್ಲ. ನಮಗೆ ಗೊತ್ತಾಗುವುದು ಮತ್ತೆ ಈಗ ನೋಡಿ, ಅರ್ಜುನನಿಗೆ ವಿಷಾದ ಯೋಗ ಬಾರದೇ ಇರ್ತಿದ್ರೆ ಭಗವದ್ಗೀತೆಯ ಪ್ರಸಾದ ಯೋಗ ಉಂಟಾಗ್ತಾನೆ ಇರ್ತಿರಲಿಲ್ಲ. ಭಗವದ್ಗೀತೆಯಂತಹ ಒಂದು ಅಮೂಲ್ಯವಾಗಿರತಕ್ಕ ವಾಂಗ್ಮಯ ಸರ್ವಕಾಲ ಮಾರ್ಗದರ್ಶಕವಾದ ಒಂದು ಕೃತಿ ನಮಗೆ ಸಿಗಬೇಕಾಗಿದ್ರೆ ಅರ್ಜುನನಿಗೆ ವಿಷಾದ ಯೋಗ ಉಂಟಾಗಬೇಕಾಗಿತ್ತು. ಆದ್ದರಿಂದ ನಾವು ಅರ್ಜುನನ ವಿಷಾದ ಯೋಗಕ್ಕೆ ಚಿರಋಣಿಗಳಾಗಿರಬೇಕು. ಆ ಅರ್ಥದಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳಿದ ಏನಂದ್ರೆ, ನಿನಗೆ ವಿಷಾದ ಯೋಗ ಆರಾಮವಾಗಿ ಕೂತು ಭಗವದ್ಗೀತೆ ಕುರಿತು ನೀನು ಹೇಳು ಅಂತ ಕೇಳಿದ್ರೆ ನನಗೆ ಆ ಸ್ಫೂರ್ತಿ ಉಂಟಾಗುವುದೇ ಇಲ್ಲ ಅಂತ ಇದಿರುವುದು. ಅದು ಒಂದು ಸಂದರ್ಭ, ಸ್ಪಾಂಟೇನಿಯಸ್ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ, ಸ್ಪಾಂಟೇನಿಟಿ ಅಂತ. ಭಗವಂತ ಅಂತ ಹೇಳಿದ್ರೆ ಅವನಿಗೆ ಆಲೋಚನೆ ಮಾಡಿ ಪ್ಲಾನ್ ಮಾಡಿ ಮಾಡುವಂತಹದ್ದು ಮನುಷ್ಯರ ಪಾಡು, ಪ್ಲಾನಿಂಗ್. ಭಗವಂತನಿಗೆ ಪ್ಲಾನಿಂಗಿನ ಅವಶ್ಯಕತೆಯೇ ಇಲ್ಲ. ಹಾಗಾದ್ರೆ ಪ್ಲಾನಿಂಗ್ ಇಲ್ಲದೇ ಇದ್ರೆ ಮತ್ತೇನು? ಎಲ್ಲವೂ ಕೂಡ ಸ್ಪಾಂಟೇನಿಟಿ, ಸ್ಪಾಂಟೇನಿಯಸ್, ತತ್ಕ್ಷಣದ ಒಂದು ಪ್ರತಿಸ್ಪಂದನ. ಅದು ಅಷ್ಟು ಜೀವಂತ, ಅಷ್ಟು ಜೀವಂತವಾಗಿರತಕ್ಕ ಒಂದು ಸ್ಪಂದನ. ಈಗ ಆರಾಮದಲ್ಲಿ ಯಾವ ಕಷ್ಟವೂ ಇಲ್ಲ. ಎಲ್ಲರೂ ಯಾರ್ಯಾರನ್ನು ಯಾವ ಯಾವ ಸ್ಥಾನದಲ್ಲಿ ನಿಯೋಜನೆ ಮಾಡಬೇಕು ಅವರೆಲ್ಲನೂ ನಿಯೋಜನೆ ಮಾಡಿ ಆಗಿದೆ. ಒಳ್ಳೆಯ ರೀತಿಯಲ್ಲಿ ಆಳ್ವಿಕೆ ನಡೀತಾ ಇದೆ. ಶತ್ರುಗಳು ಯಾರೂ ಇಲ್ಲ ಎನ್ನುವ ಪರಿಸ್ಥಿತಿಯಲ್ಲಿ ನಿನಗೆ ಸಂಕಟವೇ ಇಲ್ಲದೆ ಇದ್ದಾಗ ಭಗವದ್ಗೀತೆ ನನ್ನ ಬಾಯಿಂದ ಬಂದು ಏನು ಉಪಯೋಗ ಎನ್ನುವ ಈ ಎಲ್ಲ ಧ್ವನಿಯನ್ನು ಇಟ್ಟುಕೊಂಡು ಕೃಷ್ಣ ಹೇಳ್ತಾನೆ. ಅದು ಕೃಷ್ಣನೇ ಅದನ್ನು ಹೇಳಬೇಕು. ಆದರೂ ನೋಡಿ ಅನುಗೀತ ಅಂತ, ಆದರೂ ಅರ್ಜುನ ಮತ್ತು ಒತ್ತಾಯ ಮಾಡ್ತಾನೆ. ಅರ್ಜುನನ ಮೇಲಿರುವ ಅತಿಶಯವಾದ ಒಂದು ಒಂದು ಪ್ರೀತಿಯಿಂದಾಗಿ ಕೃಷ್ಣ ಮತ್ತೆ ಭಗವದ್ಗೀತೆಯಲ್ಲಿ ತಾನು ಹೇಳಿದ್ದನ್ನೇ ಬೇರೆ ರೀತಿಯಲ್ಲಿ ಬೇರೆ ಒಂದು ರೀತಿಯಲ್ಲಿ ಅರ್ಜುನನಿಗೆ ಉಪದೇಶ ಮಾಡ್ತಾನೆ. ಅದಕ್ಕೆ ವ್ಯಾಸರು ಅನುಗೀತ ಅಂತ ಹೇಳಿದ್ದಾನೆ. ಗೀತ ಅಂತಲ್ಲ, ಭಗವಂತನೇ ಹೇಳಿದ್ದಾದರು, ಕೃಷ್ಣನೇ ಹೇಳಿದ್ದಾದರು ಅದು ಅದು ಭಗವದ್ಗೀತೆಯಿಂದ ಆಮೇಲೆ ಬಂದ, ಭಗವದ್ಗೀತೆಯನ್ನು ಅನುಸರಿಸಿಕೊಂಡು ಬಂದ ಕೃತಿ ಅನುಗೀತ. ಅದಕ್ಕೆ ಭಗವದ್ಗೀತೆಯ ಮಹತ್ವ ಇಲ್ಲ. ಅದರಲ್ಲಿ ಹೇಳಿದ್ದು ಭಗವದ್ಗೀತೆಯ ವಿಷಯವೇ, ಹೇಳಿದ್ದು ಕೃಷ್ಣನೇ, ಕೇಳಿದ್ದು ಅರ್ಜುನನೇ, ಅದೆಲ್ಲ ಹೌದು. ಆದರೂ ಭಗವದ್ಗೀತೆ ಭಗವದ್ಗೀತೆಯೇ, ಅನುಗೀತೆ ಅನುಗೀತೆಯೇ. ಯಾಕಂದ್ರೆ ಅನುಗೀತೆಯ ಸಂದರ್ಭ ಬೇರೆ, ಭಗವದ್ಗೀತೆಯ ಸಂದರ್ಭ ಬೇರೆ. ಅದು ಕುರುಕ್ಷೇತ್ರದ ಧ್ವನಿಯಲ್ಲ, ಕುರುಕ್ಷೇತ್ರದ ಧ್ವನಿಯಾಗಬೇಕು. ಆ ಯುದ್ಧದ ಮಧ್ಯದಲ್ಲಿ ಎಲ್ಲಿಯಾದರೂ ನೀವು ಕೇಳಿದ್ದೀರಾ, ಒಂದು ಯುದ್ಧದ ಮಧ್ಯದಲ್ಲಿ ಒಂದು ಆಶಯ, ಒಂದು ಒಂದು ಅದ್ಭುತವಾಗಿರತಕ್ಕ ಒಂದು ತತ್ವಜ್ಞಾನ ಹುಟ್ಟಿಕೊಳ್ಳುವುದು ಎಲ್ಲಿ? ಯಾವುದೋ ಆಶ್ರಮದಲ್ಲಿ, ಯಾರೋ ಗುರುಗಳ ಹತ್ರ, ಯಾರೋ ಒಂದು ಶಿಷ್ಯ ಇದನ್ನು ಹೋಗಿ ಕೇಳಿ ಪಡೆದುಕೊಂಡ. ಈ ಸೆಟ್ಟಿಂಗೇ ಅಲ್ಲ, ನಾವಿದನ್ನು ಊಹಿಸಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಅದರಿಂದ ಭಗವದ್ಗೀತೆಯ ಸೆಟ್ಟಿಂಗೇ ಒಂದು ಒಂದು ವಿಶಿಷ್ಟವಾಗಿರತಕ್ಕ ಸಂಗತಿ. ಅದು ಕುರುಕ್ಷೇತ್ರ ಯುದ್ಧದ ಮಧ್ಯದಲ್ಲಿ ಸೇನೆಯವರು ಉಭಯೋರ ಮಧ್ಯೆ, ಒಂದು ಕಡೆ 11 ಅಕ್ಷೋಹಿಣಿ ಸೇನೆ ಕೌರವರದ್ದು, ಒಂದು ಕಡೆ 7 ಅಕ್ಷೋಹಿಣಿ ಸೇನೆ ಪಾಂಡವರದ್ದು. ಈ ಎರಡೂ ಸೇನೆಯ ಮಧ್ಯದಲ್ಲಿ ಒಂದು ಜಾಗ ಇದೆ. ಎರಡೂ ಸೇನೆಯನ್ನು ನನಗೆ ಚೆನ್ನಾಗಿ ನೋಡುವುದಕ್ಕೆ ಸಾಧ್ಯವಾಗುವ ಹಾಗೆ ಅಲ್ಲಿ ನನ್ನ ರಥವನ್ನು ನಿಲ್ಲಿಸುವಂತ ಅರ್ಜುನ ತನ್ನ ಸಾರಥಿಯಾಗಿರತಕ್ಕ ಭಗವಂತನಿಗೆ ಹೇಳಿ ಕೃಷ್ಣ ಅದನ್ನು ಒಪ್ಪಿ ಚಿಮ್ಮಿಸಿ ತೇರನ್ನು ತಿಮ್ಮಿಸಿ ಎರಡು ಸೇನೆಯ ಮಧ್ಯೆ ತಿಕ್ಕಿಸಿ ನೋಡು ಸಮವೇತ ಕುರುನ್ ಪಶ್ಯ ಇತಿ, ಇಲ್ಲಿ ಬಂದು ಸೇರಿರತಕ್ಕಂತಹ ಕುರುಗಳನ್ನು ನೋಡು ಅಂತ ಹೇಳಿ ಅವರನ್ನು ನೋಡಿದಾಗ ಅರ್ಜುನನಲ್ಲಿ ಉಂಟಾಗಿರತಕ್ಕ ಭಾವ ವಿಪ್ಲವ, ಅದನ್ನು ನಿರ್ವಹಿಸುವುದು ಹೇಗೆ, ಆ ಮನಃಶಾಸ್ತ್ರ ಹೇಗೆ ಅಂತ ಹೇಳಬೇಕಾಗಿದ್ರೆ ಅದು ಅದೇ ಸಂದರ್ಭದಲ್ಲಿ ಹುಟ್ಟಿಕೊಂಡಿರಬೇಕು. ಆ ಸಂದರ್ಭದ ಮಹತ್ವವನ್ನು ಅನುಗೀತಾ ಪ್ರಕರಣದಲ್ಲಿ ಕೃಷ್ಣ ತೋರಿಸಿದ. ಆಶ್ಚರ್ಯ ಅಂತ ಹೇಳಿದರೆ ಅರ್ಜುನನಿಗೆ ಭಾರತ ಯುದ್ಧದ ಕಾಲದಲ್ಲಿ ಹಾಗೆ ಒಂದು ಸಂದರ್ಭ ಉಂಟಾಯಿತು. ಇದು ಒಂದು ರೂಪಕ ಅಂದರೆ ಅದಷ್ಟೇ ಅಲ್ಲ, ಅದರಲ್ಲೊಂದು ಧ್ವನಿ ಇದೆ. ಎಲ್ಲ ಕಾಲದಲ್ಲಿಯೂ ಮನುಷ್ಯನಿಗೆ ಅವನು ಸೂಕ್ಷ್ಮಜ್ಞನಾಗಿದ್ದರೆ ಸಂವೇದನಾಶೀಲನಾಗಿದ್ದರೆ ಅವನಿಗೆ ಇಂಥ ಒಂದು ಸಂಕಟ, ತಾನು ಏನು ಮಾಡಬೇಕು. ಕೃಷ್ಣನೇ ಆಮೇಲೆ ಬರ್ತದೆ ಭಗವದ್ಗೀತೆಯಲ್ಲಿ, ಕಿಂ ಕರ್ಮ ಕಿಂ ಅಕರ್ಮೇತಿ ಕವಯೋಪ್ಯತ್ರ ಮೋಹಿತಾಹ, ಏನು ಮಾಡಬೇಕು ಏನು ಮಾಡಬಾರದು ಎನ್ನುವ ವಿಷಯದಲ್ಲಿ ದೊಡ್ಡ ಜ್ಞಾನಿಗಳು ಅಂತ ಇದ್ದವರಿಗೂ ಕೂಡ ಒಂದು ರೀತಿಯ ವ್ಯಾಮೋಹ ಉಂಟಾಗ್ತದೆ, ಗೊತ್ತಾಗುವುದಿಲ್ಲ ಏನು ಮಾಡಬೇಕು ಏನು, ಗೊತ್ತೇ ಆಗುವುದಿಲ್ಲ. ಆದ್ದರಿಂದ ಇಂಥ ಒಂದು ಸಂಕಟಮಯ ಪರಿಸ್ಥಿತಿ ಬಾರದೆ ಕೃಷ್ಣನಿಗೆ ಹೇಳುವ ಸ್ಫೂರ್ತಿ ಇಲ್ಲ. ಈ ಸೆಟ್ಟಿಂಗ್ ಪ್ರಾಯ ವೇದಾಂತ ಸಾಹಿತ್ಯದಲ್ಲಿಯೇ ಒಂದು ವಿಶೇಷವಾಗಿರತಕ್ಕ ಸಂಗತಿ. ಅದಕ್ಕೆ ಈ ಸೆಟ್ಟಿಂಗ್ ಅನ್ನು ರೂಪಿಸಿದವರು ವ್ಯಾಸ. ಆದ್ದರಿಂದ ಒಂದು ಕಡೆಯಲ್ಲಿ ವ್ಯಾಸರು, ಮತ್ತೆ ಒಂದು ಬದಿಯಲ್ಲಿ ಕೃಷ್ಣ, ಕುರುಕ್ಷೇತ್ರ, ಕುರುಕ್ಷೇತ್ರದ ಮಧ್ಯದಲ್ಲಿ ವಿಷಣ್ಣನಾದ ಅರ್ಜುನ. ಇದನ್ನು ನಾವು ನೆನೆದವಾದರೆ ಆಗ ನಾವು ಈ ಕಾಲದ ಸಂದರ್ಭದ ಪ್ರಸಂಗದ ಮಹತ್ವ ಯಾವುದು ಅಂತ ನಮಗೆ ಅರ್ಥವಾಗ್ತದೆ. ಹಾಗಾಗಿ ಭಗವದ್ಗೀತೆ ಅದು ಅದನ್ನು ಓದಿದ ಎಲ್ಲರನ್ನೂ ಕೂಡ ಅದು ಚಮತ್ಕೃತಗೊಳಿಸಿದೆ, ಆಶ್ಚರ್ಯವನ್ನು ಹುಟ್ಟಿಸಿದೆ. ಒಂದು ದೃಷ್ಟಾಂತಕ್ಕೆ, ಭಗವದ್ಗೀತೆಯ ಮೊತ್ತ ಮೊದಲ ಇಂಗ್ಲಿಷ್ ಆವೃತ್ತಿ 1784 ಬಂತು. ಅದನ್ನು ಆ ಭಗವದ್ಗೀತೆಯ ಇಂಗ್ಲಿಷ್ ಆವೃತ್ತಿಯನ್ನು ಮಾಡಿದವನು ಚಾರ್ಲ್ಸ್ ವಿಲ್ಕಿನ್ಸ್ ಅಂತ ಒಬ್ಬ ಸ್ಕಾಲರ್ ಪಂಡಿತ. ಅವನು ಭಾರತಕ್ಕೆ ಬಂದು ಸಂಸ್ಕೃತ ಅಧ್ಯಯನವನ್ನು ಮಾಡಿ ಅವನು ಭಗವದ್ಗೀತೆಗೆ ಮರುಳಾಗಿ ಮನಸೋತು ಅವನು ಅದನ್ನು ಇಂಗ್ಲಿಷ್ಗೆ ಭಾಷಾಂತರ ಮಾಡಿದ. 1784 ಆದಂತಹ ಈ ಪ್ರಥಮ ಭಾಷಾಂತರಕ್ಕೆ ಮುನ್ನುಡಿಯನ್ನು ಬರೆದವನು ಯಾರು ಗೊತ್ತಾ? ಆ ಕಾಲದಲ್ಲಿ ಭಾರತದ ಪ್ರಪ್ರಥಮ ಗವರ್ನರ್ ಜನರಲ್ ಆಗಿದ್ದ ವಾರನ್ ಹೇಸ್ಟಿಂಗ್ಸ್. ವಾರನ್ ಹೇಸ್ಟಿಂಗ್ಸ್ ಅವನು ಈ ಭಗವದ್ಗೀತೆಯ ಪ್ರಥಮ ಆವೃತ್ತಿಗೊಂದು ಮುನ್ನುಡಿ ಬರೆದ. ಆ ಮುನ್ನುಡಿಯಲ್ಲಿ ಒಂದು ಮಾತು ಹೇಳ್ತಾನೆ. ಸಾಮಾನ್ಯವಾಗಿ ವಾರನ್ ಹೇಸ್ಟಿಂಗ್ಸ್ ಅವನೊಬ್ಬ ಸೇನಾನಿ, ಒಂದರ್ಥದಲ್ಲಿ ಅವನು ಅರ್ಜುನನ ಸಂಕಟ ಅವನಿಗೆ ಅರ್ಥವಾಗದೇಕಿದ್ದದ್ದಲ್ಲ, ಮತ್ತೆ ಒಂದು ಅರ್ಥದಲ್ಲಿ ವಾರನ್ ಹೇಸ್ಟಿಂಗ್ಸ್ ಅಂತ ಒಬ್ಬ ರಾಜಕೀಯ ವ್ಯಕ್ತಿ, ಒಬ್ಬ ಮಿಲಿಟರಿ ಮನುಷ್ಯ, ಅವನು ಭಗವದ್ಗೀತೆಯಂತಹ ವೇದಾಂತದ ಕೃತಿಗೆ ಒಂದು ಮುನ್ನುಡಿ ಬರೆಯುವುದಕ್ಕೆ ಸೂಕ್ತ ವ್ಯಕ್ತಿಯೋ ಎನ್ನುವುದು ಅಂತ ಪ್ರಶ್ನೆ. ಆದರೆ ಅವನ ಕೆಲಸವನ್ನು ನೋಡಿದರೆ, ಅವನು ಯಾವ ಕ್ಷೇತ್ರದಲ್ಲಿ ಇದ್ದಾನೆ ಎನ್ನುವುದನ್ನು ನೋಡಿದರೆ, ನನ್ನ ಪ್ರಕಾರ ಪಾಂಡಿತ್ಯದ ಪ್ರಶ್ನೆ ಅಲ್ಲ, ಸಂವೇದನೆಯ ಪ್ರಶ್ನೆಯನ್ನು ನಾವು ಇಟ್ಟುಕೊಂಡೇವಾದರೆ ಚಾರ್ಲ್ಸ್ ವಿಲ್ಕಿನ್ಸನ್ ಇಂಗ್ಲಿಷ್ ಭಾಷಾಂತರಕ್ಕೆ ಮುನ್ನುಡಿ ಬರೆಯುವುದಕ್ಕೆ ವಾರನ್ ಹೇಸ್ಟಿಂಗ್ಸ್ ಸರಿಯಾದ ವ್ಯಕ್ತಿ. ಅವನೇನು ಬರೆದಿದ್ದಾನೆ ಗೊತ್ತಾ? ಇದು ಅವ ಹೇಳಿ, ವರ್ಕ್ಸ್ ಆಸ್ ದ ಗೀತಾ ವುಡ್ ಲಿವ್ ಲಾಂಗ್ ಆಫ್ಟರ್ ದ ಬ್ರಿಟಿಷ್ ಡಾಮಿನೇಷನ್ ಇನ್ ಇಂಡಿಯಾ ಹ್ಯಾವ್ ಸೀಸ್ ಟು ಎಕ್ಸಿಸ್ಟ್. ಇದು ವಾರನ್ ಹೇಸ್ಟಿಂಗ್ಸ್ನ ಇನ್ಸೈಟ್, ಅವನ ಮಟ ನೋಟ. ಅದು ಭಾರತದ ಮೇಲೆ ಬ್ರಿಟಿಷರ ಆಡಳಿತ ಸಂದು ಹೋದ ಮೇಲೆಯೂ ಕೂಡ ಭಗವದ್ಗೀತೆಯಂತಹ ಕೃತಿಗಳು ತಮ್ಮ ಮಹತ್ವವನ್ನು ಕಳೆಕೊಳ್ಳುವುದಿಲ್ಲ. ವರ್ಕ್ಸ್ ಆಸ್ ದ ಗೀತಾ ವುಡ್ ಲಿವ್ ಲಾಂಗ್ ಆಫ್ಟರ್ ದ ಬ್ರಿಟಿಷ್ ಡಾಮಿನೇಷನ್ ಓವರ್ ಇಂಡಿಯಾ ಹ್ಯಾಸ್ ಸೀಸ್ ಟು ಎಕ್ಸಿಸ್ಟ್. ಅವನು ನೋಡಿ ಆಲೋಚನೆ ಮಾಡಿ, ವಾರನ್ ಹೇಸ್ಟಿಂಗ್ಸ್ ಪ್ರಥಮ ಗವರ್ನರ್ ಜನರಲ್, ಅದರ ಅರ್ಥ ಎಂಥದ್ದು ಅಂತ ಕೇಳಿದ್ರೆ, ಆಗ ತಾನೇ ಇಡೀ ಸಾಮಾನ್ಯವಾಗಿ ನಾವು ಹೇಳುವುದಾದ್ರೆ ಸಮಗ್ರ ಭಾರತ ಬ್ರಿಟಿಷರ ಆಳ್ವಿಕೆಗೆ ಬಂದದ್ದಷ್ಟೇ. ಬಂದ ತರುಣದಲ್ಲಿ ಇವನೇನು ಹೇಳ್ತಾನಂದ್ರೆ, ನಮ್ಮದು ಒಂದು ದಿವಸ ಮುಕ್ತಾಯ ಆಗ್ಲಿಕ್ಕುಂಟು ನಮ್ಮ ನಾಟಕ, ನಮ್ಮ ಆಟ ಒಂದು ದಿವಸ ಮುಗಿಲಿಕ್ಕುಂಟು, ಆದರೆ ಕೃಷ್ಣನ ಆಟ ಯಾವತ್ತೂ ಮುಗಿಯುವುದಿಲ್ಲ. ಅದು ಭಗವದ್ಗೀತೆ ಇಟ್ಟುವಷ್ಟು ಕಾಲ, ಅದು ಚಿರಸ್ಥಾಯಿ. ಅಂದರೆ ವಾರನ್ ಹೇಸ್ಟಿಂಗ್ಸ್ ಇಂಗ್ಲಿಷ್ ಅನುವಾದದಲ್ಲಿ ಭಗವದ್ಗೀತೆಯನ್ನು ಚೆನ್ನಾಗಿ ಆಗಿ ಅವನು ಅಧ್ಯಯನ ಮಾಡಿದ್ದಾನೆ. ಅದು ಅವನ ಮನಸ್ಸಿನಲ್ಲಿ ಪರಿಣಾಮವನ್ನು ಬೀರಿದೆ. ಆಮೇಲೆ ಮತ್ತೆ ಒಂದು ಮಾತು, ಅಮೆರಿಕಾದಲ್ಲಿ ಭಗವದ್ಗೀತೆಯ ಪ್ರಥಮ ಆವೃತ್ತಿ 1867 ಬಂತು. ಅದಕ್ಕೆ ಕಾರಣ ಏನು ಅಂದರೆ, ಈ ಚಾರ್ಲ್ಸ್ ವಿಲ್ಕಿನ್ಸನ ಪ್ರಥಮ ಇಂಗ್ಲಿಷ್ ಆವೃತ್ತಿಯನ್ನು ವಾಲ್ಟೇರ್ ಅಂತ ಹೇಳತಕ್ಕ ಇಂಗ್ಲೆಂಡಿನ ದೊಡ್ಡ ಒಬ್ಬ ಸಾಹಿತಿ, ಅಮೆರಿಕಾದ ಮತ್ತೊಬ್ಬ ದೊಡ್ಡ ಸಾಹಿತಿಯಾದ ರಾಲ್ಫ್ ವಾಲ್ಡೋ ಎಮರ್ಸನ್ನಿಗೆ ಅವನಿವನ ಸ್ನೇಹಿತನಾಗಿದ್ದ, ಅವನಿಗೆ ಕಾಣಿಕೆಯಾಗಿ ಕೊಟ್ಟಿದ್ದ. ರಾಲ್ಫ್ ವಾಲ್ಡೋ ಎಮರ್ಸನ್ ಭಗವದ್ಗೀತೆಯನ್ನು ಓದಿದ ಮನಸೋತ. ಎಮರ್ಸನ್ನಿನ ಸ್ನೇಹಿತ ಒಬ್ಬ ಇದ್ದ, ಥೋರೋ ಅಂತ, ವಾಲ್ಡ್ ಅಂತ ಮತ್ತೆ ಆ ಪುಸ್ತಕಗಳನ್ನು ಕಟ್ಟಿದ ಥೋರೋ ಅಂತ. ಈ ಥೋರೋ ಮತ್ತು ಎಮರ್ಸನ್ ಭಗವದ್ಗೀತೆಯ ಬಗ್ಗೆ ಅಮೆರಿಕಾದಲ್ಲಿ ಒಂದು ಅವೇರ್ನೆಸ್ ಅನ್ನು ಅವರು ಸೃಷ್ಟಿಸಿದರು. ಈ ಹಿನ್ನೆಲೆಯಲ್ಲಿ ಅಲ್ಲಿ 1867 ಭಗವದ್ಗೀತೆಯ ಪ್ರಪ್ರಥಮ ಅಮೆರಿಕನ್ ಆವೃತ್ತಿ ಪ್ರಕಟವಾಯಿತು. ಎಮರ್ಸನ್ ಭಗವದ್ಗೀತೆಯನ್ನು ಎಷ್ಟು ತೀವ್ರವಾಗಿ ಹಚ್ಚಿಕೊಂಡಿದ್ದ ಅಂತ ಹೇಳಿದ್ರೆ, ಮಸಾಚುಸೆಟ್ಸ್ನಲ್ಲಿ ಇರತಕ್ಕ ಎಮರ್ಸನ್ನಿನ ಅವನು ವಾಸವಾಗಿದ್ದ ಮನೆಯಲ್ಲಿ ಇವತ್ತಿಗೂ ಕೂಡ ಅವನು ಬಳಸ್ತಾ ಇದ್ದ ಚಾರ್ಲ್ಸ್ ವಿಲ್ಕಿನ್ಸನ್ ಇಂಗ್ಲಿಷ್ ಭಾಷಾಂತರದ ಪ್ರಪ್ರಥಮ ಆವೃತ್ತಿಯನ್ನು ಕಾದಿಡಲಾಗಿದೆ. ಆದುದರಿಂದ ಇದನ್ನು ಇದು ಗೊತ್ತಿರತಕ್ಕಂತಹ ಸ್ವಾಮಿ ವಿವೇಕಾನಂದರು 1893 ಸೆಪ್ಟೆಂಬರ್ 11 ಚಿಕಾಗೋದಲ್ಲಿ ಏನು ಸರ್ವಧರ್ಮ ಸಮಾವೇಶದಲ್ಲಿ ಅದ್ಭುತವಾದ ಭಾಷಣವನ್ನು ಮಾಡಿ ಹಿಂದೂ ಧರ್ಮದ ಬಗೆಗೆ ಹೊಸ ಒಂದು ಜಾಗೃತಿಯನ್ನು ವಿಶ್ವದಾದ್ಯಂತ ಮೂಡಿಸಿದ್ರಲ್ಲ, ಆ ಭಾಷಣದಲ್ಲಿ ಅವರು ಭಗವದ್ಗೀತೆಯ ಒಂದು ಉಕ್ತಿಯನ್ನು ಕೋಟ್ ಮಾಡ್ತಾರೆ, ಉಲ್ಲೇಖ ಮಾಡ್ತಾರೆ. ಅದು ಯಾವುದು ಅಂದರೆ, ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಎನ್ನುವ ಕೃಷ್ಣನ ಮಾತನ್ನು ವಿವೇಕಾನಂದರು ಕೋಟ್ ಮಾಡ್ತಾರೆ. ಅಂದರೆ ಇಡೀ ಜಗತ್ತಿಗೆ ತಿಳಿಯಬೇಕಾಗಿರತಕ್ಕ ಒಂದು ಸತ್ಯ ಅದು, ಭಗವಂತನಲ್ಲಿ ಎಲ್ಲವೂ ಇದೆ. ಆದುದರಿಂದ ಭಗವಂತನನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತೆ, ಭಗವಂತನನ್ನು ಬಿಟ್ಟರೆ ಎಲ್ಲವನ್ನೂ ಬಿಟ್ಟಂತೆ. ಹೀಗೆ ಬಹಳ ಅದ್ಭುತವಾಗಿರತಕ್ಕ ಒಂದು ಸಂಗತಿ ಭಗವದ್ಗೀತೆಯ ತತ್ವಜ್ಞಾನ ಪ್ರಚಾರವಾದದ್ದರಿಂದ ಜಗತ್ತಿನಾದ್ಯಂತ ಉಂಟಾಗಿದೆ. ಅಂತಹ ಭಗವದ್ಗೀತೆಯನ್ನು ನಾವು ಇನ್ನು ಮುಂದೆ ಪ್ರತಿ ಅಧ್ಯಾಯ ಅದರ ಸಾರಾಂಶವನ್ನು ನಾವು ಅವಗತ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗ, ಅದು ಸಾಮಾನ್ಯವಾಗಿ ಭಗವದ್ಗೀತೆಯ ಉಪದೇಶ ಏನು ಕೃಷ್ಣ 2nd 11 ಶ್ಲೋಕದಿಂದ ಅಶೋಚ್ಯಾನನ್ನು ಅಶೋಚಸ್ತ್ವಂ ಅಂತ ಎನ್ನುವ ಶ್ಲೋಕದಿಂದ ಪ್ರಾರಂಭ ಆಗ್ತದೆ. ಅದಕ್ಕೆ ಪೀಠಿಕೆಯಾಗಿ ಈ ಮೊದಲನೆಯ ಅಧ್ಯಾಯ ಇದೆ. ಆದರೆ ನೀವು ಮಹಾಭಾರತವನ್ನು ನೋಡಿದರೆ ಅದಕ್ಕಿಂತಲೂ ಹಿಂದೆ ಈ ಭಗವದ್ಗೀತೆಯನ್ನು ಭಗವದ್ಗೀತಾ ಪರ್ವ ಅಂತ, ಭಗವದ್ಗೀತಾ ಪರ್ವ ಭೀಷ್ಮ ಪರ್ವದಲ್ಲಿ ಬರತಕ್ಕ ಒಂದು ಉಪಪರ್ವ. ಇವತ್ತು ನಾವು ಕಾಣತಕ್ಕ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುತ್ಸವ ಮಮಕಾಹ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ ಎನ್ನುವ ಭಗವದ್ಗೀತೆಯ ಪ್ರಾರಂಭದ ಶ್ಲೋಕವು ಅಲ್ಲ, ಈ ಪ್ರಾರಂಭದ ಶ್ಲೋಕ ಇರತಕ್ಕಂತಹ ಸರ್ಗ ಅಧ್ಯಾಯ ಅದು ಭಗವದ್ಗೀತಾ ಪರ್ವದ 13ನೇ ಅಧ್ಯಾಯ. ಇವತ್ತು ನಾವು ಏನು ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಮೊದಲನೇ ಶ್ಲೋಕ ಅಂತೇನು ಹೇಳ್ತೇವೆ, ಆ ಮೊದಲನೇ ಅಧ್ಯಾಯ ಅದು ಮಹಾಭಾರತದಲ್ಲಿ ಬರತಕ್ಕ ಭಗವದ್ಗೀತಾ ಪರ್ವದ 12 ಅಧ್ಯಾಯಗಳು ಕಳೆದ ಮೇಲೆ ಬರತಕ್ಕ ಮೊದಲನೆಯ ಬರತಕ್ಕ 13ನೆಯ ಅಧ್ಯಾಯ. ಭಗವದ್ಗೀತೆಯನ್ನು ಮಾತ್ರ 701 ಶ್ಲೋಕಗಳ ಭಗವದ್ಗೀತೆಯನ್ನು ಮಾತ್ರ ನಾವು ಅಧ್ಯಯನ ಮಾಡುವುದಾಗಿದ್ರೆ ಅದು 18 ಅಧ್ಯಾಯಗಳಲ್ಲಿ ಮೊದಲನೇ ಅಧ್ಯಾಯ ಹೊರತು, ಭಗವದ್ಗೀತಾ ಪರ್ವವನ್ನು ನಾವು ನೋಡಿದರೆ ಅದು 13ನೇ ಅಧ್ಯಾಯ. ಈ 12 ಅಧ್ಯಾಯಗಳಲ್ಲಿ, ಇದರ ಹಿಂದೆ ಇರತಕ್ಕ 12 ಅಧ್ಯಾಯಗಳನ್ನು ನೀವು ನೋಡಿದರೆ ಅದರಲ್ಲಿ ಒಂದು ಸೂಕ್ಷ್ಮ ಇದೆ. ಅದು ಯಾವುದು ಅಂದ್ರೆ, ಭೀಷ್ಮನಿಗೆ ಸೇನಾಧಿಪತ್ಯವನ್ನು, ಕೌರವರ ಪ್ರಪ್ರಥಮ ಸೇನಾಧಿಪತ್ಯವನ್ನು ಕಟ್ಟಿಯಾಗಿದೆ, ಅವನದನ್ನು ಒಪ್ಪಿದಾನೆ. ಇದು ಒಂದು ಸಂಚು. ಈ ಸಂಚನ್ನು ಹೂಡಿದವನು ಕೌರವ. ಯಾಕೆ ಅಂದ್ರೆ ಅವನ ಮನಸ್ಸಿನಲ್ಲಿ ಸ್ಪಷ್ಟವಾಗಿತ್ತು, ಭೀಷ್ಮ ಭೀಷ್ಮ ಪಿತಾಮಹ ನಮ್ಮ ಪಕ್ಷದ ಸೇನಾಧ್ಯಕ್ಷನಾಗಿ ನಿಂತರೆ ಸಾಕು, ಯುದ್ಧ ಮಾಡಬೇಕಾಗಿಯೇ ಇಲ್ಲ. ಭೀಷ್ಮ ಪಿತಾಮಹನ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅಂತ ಹೇಳಿದ್ರೆ, ಭೀಷ್ಮನನ್ನು ಕಂಡರೆ ಸಾಕು ಪಾಂಡವರಿಗೆ ಕೈಕಾಲು ನರಗುತ್ತದೆ. ಭಾವ ನಿರ್ಭರರಾಗಿ ಭೀಷ್ಮನ ಮೇಲೆ ಅವರಿಗೆ ಎಷ್ಟು ಎಷ್ಟು ಪ್ರೀತಿ ಇದೆ, ಎಷ್ಟು ಆದರ ಇದೆ, ಎಷ್ಟು ಭಾವನೆ ಇದೆ ಅಂತ ಹೇಳಿದರೆ, ಭೀಷ್ಮನನ್ನು ಕಂಡರೆ ಸಾಕು ಯುದ್ಧ ಸಂಭವಿಸುವುದು. ಆದುದರಿಂದ ಭೀಷ್ಮನನ್ನು ಸೇನಾಧ್ಯಕ್ಷನನ್ನಾಗಿ ಕೌರವ ಮಾಡಿದ್ದು ಯುದ್ಧ ಮಾಡಲಿಕ್ಕಲ್ಲ, ಯುದ್ಧ ಮಾಡದೇ ಇರಲಿಕ್ಕೆ. ಯುದ್ಧ ಆಗುವುದಿಲ್ಲ, ಪಾಂಡವ ಕೌರವರ ಮಹಾಯುದ್ಧ ಆಗಬೇಕು ಅಂತ ಏನು ಕೌರವನಿಗಿದೆ ಅಂತ ನಾವು ಹೇಳ್ತಾ ಇದ್ದೇವೆ. ನೀವು ಭಗವದ್ಗೀತಾ ಪರ್ವವನ್ನು ಸೂಕ್ಷ್ಮವಾಗಿ ಆಲೋಚನೆ ಮಾಡಿದರೆ ಗೊತ್ತಾಗುತ್ತೆ ಏನು ಅಂದ್ರೆ, ಯುದ್ಧ ಆಗದೆಯೇ ಪಾಂಡವರು ತಮ್ಮ ಸೋಲನ್ನು ಒಪ್ಪಿಕೊಳ್ಳಬೇಕಾಗಿದ್ರೆ ಭೀಷ್ಮನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕು ಅಂತ. ಆದ್ರಿಂದ ಅವನು ದುಶಾಸನನ್ನು ಕರೆದು ಹೇಳ್ತಾನೆ ಏನಂದ್ರೆ, ಭೀಷ್ಮನನ್ನು ಸರ್ವಥಾ ಕಾಪಾಡಿಕೊಳ್ಳಬೇಕು, ಭೀಷ್ಮನ ಮುಂದೆ ಶಿಖಂಡಿಯನ್ನು ತಂದು ನಿಲ್ಲಿಸದ ಹಾಗೆ, ಪಾಂಡವರು ತಂದು ನಿಲ್ಲಿಸದ ಹಾಗೆ ಖಂಡಿತ ಒಂದು ಜಾಗ್ರತೆಯನ್ನು ಒಂದು ಎಚ್ಚರವನ್ನು ನಾವು ವಹಿಸಬೇಕು ಅಂತ ಎಲ್ಲ ಅಂತ ಹೇಳ್ತಾರೆ. ಅದೆಲ್ಲ ಆಗಿ ಅವನು ಭಾವಿಸಿದ ಹಾಗೆಯೇ ಆಗ್ತದಲ್ಲ. ಏನು ಅದ್ಭುತವಾಗಿರತಕ್ಕ ವ್ಯಕ್ತಿತ್ವದ ಭೀಷ್ಮ, ಸೇನಾಧ್ಯಕ್ಷನಾಗಿ ಸೇನೆಯನ್ನು ಮುನ್ನಡೆಸಿಕೊಂಡು ತರುವುದಕ್ಕೋಸ್ಕರ ಸೇನಾಧ್ಯಕ್ಷನಾಗಿ ನಿಂತಿದ್ದಾನಲ್ಲ, ಅವನನ್ನು ನೋಡಿ ಮೊದಲ ಬಾರಿಗೆ ಭೀಷ್ಮನ ಸೇನಾಧ್ಯಕ್ಷತೆಯನ್ನು ಕಣ್ಣಾರೆ ಕಂಡು ವಿಷಾದಕ್ಕೆ ಒಳಗಾಗುವವನು ಅರ್ಜುನನಲ್ಲ, ಧರ್ಮರಾಯ. ವಿಷಾದ ಮಗಮತ್ ರಾಜ ಕುಂತಿ ಪುತ್ರೋ ಯುಧಿಷ್ಠಿರ. ಯಾಕೆ ಅಂದ್ರೆ ಭೀಷ್ಮನಂತವನು ಸೇನಾನಿಯಾಗಿದ್ದಾನೆ. ಇಂತಹ ಭೀಷ್ಮನ ಮುಂದೆ ಸೆಣಸಾಡಿ ನಾವು ಗೆಲ್ಲಲಿಕ್ಕೆ ಉಂಟ? ನಮಗೆ ಗೆಲ್ಲುವುದಕ್ಕೆ ಇದು ಅಸಾಧ್ಯವಾದಂತೆ ಕಾಣ್ತಾ ಇದೆ ಎನ್ನುವ ಒಂದು ದೌರ್ಬಲ್ಯ ಧರ್ಮರಾಯನಿಗೆ ಬರ್ತದೆ ಅಂತ, ಬರಲಿಕ್ಕೆ ಸಾಧ್ಯ ಉಂಟು ಅಂತ ಧರ್ಮರಾಯನ ಮನಸ್ಸನ್ನು ಚೆನ್ನಾಗಿ ಬಲ್ಲ ದುರ್ಯೋಧನ ಊಹಿಸಿದ್ದ. ಹಾಗೇನಾಯಿತು, ತನ್ನ ಅಣ್ಣನಾಗಿರ್ತಕ್ಕ ಧರ್ಮರಾಯನಿಗೆ ಬಂದಂತಹ ವಿಷಾದವನ್ನು ಕಳೆದವನು ಯಾರು ಗೊತ್ತುಂಟ? ಸಾಕ್ಷಾತ್ ಅರ್ಜುನ, ಕೃಷ್ಣನಲ್ಲ. ಇದು ವಿಚಿತ್ರ. ಅರ್ಜುನ ಹೇಳ್ತಾನೆ, ಅರ್ಜುನನ ಕೈ ಹಿಡಿದು ಧರ್ಮರಾಯ, ನಾವು ಯಶಾಂ ಯೋಧ ಪಿತಾಮಹ ಕಥಂ ಯೋದ್ಧುಮಹಂ ಶಕ್ಯಂ ಅಸ್ಮಾಭಿ ಆಹವೇ ಧಾರ್ತರಾಷ್ಟ್ರೈ ಯಶಾಂ ಯೋಧ ಪಿತಾಮಹ. ಯಾರು ಏನು ಕೌರವನ ಪಾಳಯದಲ್ಲಿ ಸೇನಾಧ್ಯಕ್ಷನಾಗಿ ಬಂದು ಸಾಕ್ಷಾತ್ ಭೀಷ್ಮ ಪಿತಾಮಹನೇ ಇದ್ದಾಗ ನಾವು ಗೆಲ್ಲುವುದಕ್ಕೆ ಸಾಧ್ಯ ಉಂಟೆಯಾ ಅರ್ಜುನ ಅಂತ ಕಳವಳಕ್ಕೆ ಒಳಗಾದಾಗ ಈ ಧರ್ಮರಾಯನ ವಿಷಾದವನ್ನು ಕಳೆದವನು ಅರ್ಜುನ. ಅವನು ಹೇಳ್ತಾನೆ, ಎಲ್ಲಿ ಎಲ್ಲಿ ಸತ್ಯ ಇದೆ ಅಲ್ಲಿ ಕೃಷ್ಣ ಇದ್ದಾನೆ, ಎಲ್ಲಿ ಕೃಷ್ಣ ಇದ್ದಾನೆ ಅಲ್ಲಿ ಜಯ ಇದೆ ಎನ್ನುವ ನಾರದರ ಮಾತನ್ನು ನೀನು ಯಾಕಣ್ಣ ಬರ್ತೀರಿ? ಯದೋ ಕೃಷ್ಣ ತಥೋ ಜಯ. ಆದ್ರಿಂದ ಭೀಷ್ಮ ಇದ್ದಲ್ಲಿ ಜಯ ಅಂತಲ್ಲ, ಕೃಷ್ಣ ಇದ್ದಲ್ಲಿ ಜಯ ಅಂತ ನಾರದರು ನಮಗೆ ಪದೇ ಪದೇ ಹೇಳಿದ್ದಾರೆ ಎನ್ನುವ ಮಾತನ್ನು ಹೇಳಿ ಧೈರ್ಯವನ್ನು ಕಳೆದುಕೊಂಡಿದ್ದ ಧರ್ಮರಾಯನಿಗೆ ಸ್ಥೈರ್ಯವನ್ನು ತುಂಬಿದವನು ಅರ್ಜುನ. ಆಯ್ತಾ, ಇದೆಲ್ಲ ಆಯಿತು. ಇಷ್ಟೆಲ್ಲ ಆಗಿ ಎರಡೂ ಸೇನೆ ಸಜ್ಜಾಗುವ ಹೊತ್ತಿನಲ್ಲಿ ಕೃಷ್ಣ ಅರ್ಜುನನನ್ನು ಕರೆದು ಹೇಳ್ತಾನೆ, ಅರ್ಜುನ ನೀನು ಒಂದು ದುರ್ಗಾ ಸ್ತೋತ್ರ ಮಾಡಬೇಕು, ಮಹಾಭಾರತದ ಸೆಟ್ಟಿಂಗ್ ಯಾವ ರೀತಿ ಉಂಟು ಅಂತ ನೀನು ಒಂದು ದುರ್ಗಾ ಸ್ತೋತ್ರ ಮಾಡು. ಯಾಕೆ ಯಾಕೆ ಏನು ಅಂತಲ್ಲ, ನೀನು ದುರ್ಗಾ ಸ್ತೋತ್ರ ಮಾಡು, ನಾವು ಒಂದು ಮಹಾಯುದ್ಧಕ್ಕೆ ಮುನ್ನುಡಿ ಹಾಕ್ತಾ ಇದ್ದೇವೆ, ಹೋಗ್ಲಿಕ್ಕಿದೆ, ಆದ್ರಿಂದ ನೀನು ದುರ್ಗಾ ಸ್ತೋತ್ರ ಮಾಡು. ಆ ದುರ್ಗಾ ಸ್ತೋತ್ರ ಇದೆ ಯಾಕೆ ಅನ್ನುವುದು ಸ್ಪಷ್ಟ. ಅಂದ್ರೆ ಧರ್ಮರಾಯನಿಗೆ ಬಂದಂತಹ ಈ ರೀತಿಯ ವಿಷಾದ ಭೀಷ್ಮ ದ್ರೋಣರನ್ನು ಕಂಡಾವಾಗ ಅರ್ಜುನನಿಗೂ ಬಂದರೆ ಏನು ಆಶ್ಚರ್ಯ ಇಲ್ಲ. ಇದನ್ನು ಊಹಿಸಿದ್ದವನು ಕೃಷ್ಣ. ಇದು ಮಾತ್ರ ಅಲ್ಲ, ಹೀಗೆ ಏನಾದರೂ ಒಂದು ಭಾವೋದ್ವೇಗ ಉಂಟಾಗುತ್ತದೆ ಅಂತ ಸಾಕ್ಷಾತ್ ಧೃತರಾಷ್ಟ್ರ ಊಹಿಸಿದ್ದ. ಭೀಷ್ಮನನ್ನು ಎದುರು ಹಾಕಿಕೊಂಡು ಭೀಷ್ಮನನ್ನು ಕಂಡಾಗಲೇ ಇವರು ಔಟ್. ಯಾರು ಪಾಂಡವರಿಗೆ ಭೀಷ್ಮ ದ್ರೋಣರನ್ನು ಅವರ ವ್ಯಕ್ತಿತ್ವದ ಪ್ರಭಾವ ಪಾಂಡವರ ಮೇಲೆ ಎಷ್ಟು ಆಗಿದೆ ಅಂತ ಹೇಳಿದ್ರೆ, ಭೀಷ್ಮ ದ್ರೋಣರನ್ನು ಎದುರಿಸುವುದಕ್ಕೆ ಬೇಕಾದ ಮನೋಬಲ ಪಾಂಡವರಿಗೆ ಇಲ್ಲ ಎನ್ನುವ ತೀರ್ಮಾನ ಧೃತರಾಷ್ಟ್ರನಲ್ಲಿಯೂ ಇತ್ತು. ಆದ್ದರಿಂದ ಧೃತರಾಷ್ಟ್ರ ಸಂಜಯನ ಒಟ್ಟಿಗೆ ಕೇಳುವಾಗ, ಇದು ಭಗವದ್ಗೀತೆಯ ಪ್ರಾರಂಭದ ಶ್ಲೋಕಕ್ಕಿಂತ ಅವ್ಯವಹಿತ ಪೂರ್ವಾಧ್ಯಾಯ. ಅದರ ಏನ ಹೇಳ್ತಾನೆ ಗೊತ್ತುಂಟ, ಏನು ಇವನು ಧೃತರಾಷ್ಟ್ರ ಹೇಳ್ತಾನೆ, ಎರಡೂ ಸೇನೆ ಸೇರಿದೆ ಸರಿ, ಆದರೆ ಯಾರಲ್ಲಿ ಉತ್ಸಾಹ ಪರಾಕ್ರಮ ವೀರ್ಯ ತೇಜಸ್ಸು ಕಾಣ್ತಾ ಇದೆ, ಮತ್ತೆ ಯಾರಲ್ಲಿ ದೌರ್ಬಲ್ಯ ತೇಜೋಹಾನಿ ಒಂದು ರೀತಿಯ ದುಃಖ ಕಾಣ್ತಾ ಇದೆ ಎನ್ನುವ ಮಾತನ್ನು ಅವನು ಸಂಜಯ ಅಂತ ಕೇಳ್ತಾನೆ. ಇದರ ಅರ್ಥ ಪಾಂಡವರಿಗೆ ಪಾಂಡವರಲ್ಲಿ ಒಂದು ವಿಚಿತ್ರ ರೀತಿಯ ವಿಚ್ಛಣ್ಣತೆ, ಅಂದರೆ ಆಚಾರ್ಯರನ್ನು ಪಿತಾಮಹನನ್ನು ನಾವು ಎದುರಿಸಬೇಕಾಗಿ ಬಂತಲ್ಲ ಎನ್ನುವ ಒಂದು ಭಾವ ಅವರಲ್ಲಿ ಉಂಟಾಗ್ತದೆ ಎನ್ನುವ ಒಂದು ಮುನ್ಸೂಚನೆ ಧೃತರಾಷ್ಟ್ರನಿಗಿತ್ತು. ಹಾಗಾಗಿ ಇಷ್ಟೆಲ್ಲ ಆಗಿ ಆಮೇಲೆ ಭಗವದ್ಗೀತೆಗೆ ನೇರವಾಗಿ ನಾವು ಪ್ರವೇಶಿಸುವಾಗ, ಆಗ ಭಗವದ್ಗೀತೆ ಧೃತರಾಷ್ಟ್ರನ ವಾಕ್ಯದಿಂದ ಪ್ರಾರಂಭ ಆಗುವುದು. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುತ್ಸವ ಮಾಮಕಾಹ ಪಾಂಡವಾಶ್ಚೈವ ಕಿಂ ಅಕುರ್ವತ ಸಂಜಯ. ಹಾಗಾಗಿ ಈ 12 ಅಧ್ಯಾಯಗಳ ಹಿನ್ನೆಲೆಯನ್ನು ನೀವು ನೋಡಿದರೆ, ಸಾಮಾನ್ಯವಾಗಿ ಭಗವದ್ಗೀತೆ ಈಗ ಬೇಕಾದ ಒಂದು ಪೀಠಿಕೆ, ಭಗವದ್ಗೀತೆಯನ್ನು ಇದು ಯಾಕೆ ಹೀಗಾಯಿತು ಇವನಿಗೆ ಅಂತ ನಾವು ಕಾಣಬೇಕಾದ ಒಂದು ಹಿನ್ನೆಲೆ ಬ್ಯಾಕ್ಗ್ರೌಂಡ್. ಇದಿಷ್ಟ ಆದರೆ ವ್ಯಾಸರು ಈ ಮಹಾಯುದ್ಧವನ್ನು ತನ್ನ ಅನುಗ್ರಹದಿಂದಲೇ ಹುಟ್ಟಿದ ಧೃತರಾಷ್ಟ್ರನಿಗೆ ಅವರು ಮಾಡಬೇಕು ಅಂತ ಅವರಿಗೆ ಇದ್ದ ಒಂದು ಅನುಗ್ರಹ, ಇವನು ಹುಟ್ಟು ಕುರುಡ. ಆದರೆ ಒಂದು ಮಹಾಯುದ್ಧ ಇನ್ನೇನು ಸಂಭವಿಸ್ತದೆ, ಆದ್ದರಿಂದ ಅವರು ಬಂದು ಧೃತರಾಷ್ಟ್ರನ ಹತ್ರ ವ್ಯಾಸರು ಬಂದು ಹಸ್ತಿನಾವತಿಯ ಅರಮನೆಗೆ ಬಂದು ವ್ಯಾಸರು ಧೃತರಾಷ್ಟ್ರನ ಹತ್ರ ಹೇಳ್ತಾರೆ, ನೀನು ಬಯಸಿದ್ರೆ ನೀನು ಇಲ್ಲಿ ಕೂತುಕೊಂಡೇ ಕುರುಕ್ಷೇತ್ರದಲ್ಲಿ ಆಗತಕ್ಕಂತಹ ಮಹಾಯುದ್ಧವನ್ನು ಕಣ್ಣಾರೆ ನೋಡುವ ಹಾಗೆ ನಾನು ದಿವ್ಯ ದೃಷ್ಟಿಯನ್ನು ನಿನಗೆ ಅನುಗ್ರಹ ಮಾಡುತ್ತೇನೆ. ಬೇಡ ಅಂತ ಹೇಳಿ ಧೃತರಾಷ್ಟ್ರ ಬೇಡ ಅಂತ ಹೇಳಿ ಬೇಡ ಅಂತ ಹೇಳೋದಕ್ಕೆ ಅವನು ಕೊಟ್ಟ ಕಾರಣ ಏನು ಅಂದರೆ, ಮಕ್ಕಳು ಅಣ್ಣ ತಮ್ಮಂದರು ನಮ್ಮ ಮಕ್ಕಳು ಪರಸ್ಪರ ಹೊಟದಾಡಿಕೊಳ್ಳುವುದನ್ನು ನಾನು ನೋಡಲಾರೆ. ಒಂದರ್ಥದಲ್ಲಿ ಸರಿ, ಅದು ಎಷ್ಟು ಪ್ರಾಮಾಣಿಕ ಎನ್ನುವುದು ಮತ್ತೆ ಗೊತ್ತಾಗ್ತದೆ. ಆದರೆ ಮತ್ತೊಂದು ರೀತಿಯಲ್ಲಿ ನಾವು ನೋಡಿದರೆ ಧೃತರಾಷ್ಟ್ರನ ಕುರುಡು ಸಾರ್ಥಕ ಆಯಿತು. ಯಾಕೆ ಸಾರ್ಥಕ ಆಯಿತು ಅಂದ್ರೆ ಅದು ಸಂಜಯನಿಗೆ ದಿವ್ಯ ದೃಷ್ಟಿಯ ಅನುಗ್ರಹ ಆಯಿತು. ಸಂಜಯನಿಗೆ ದಿವ್ಯ ದೃಷ್ಟಿಯ ಒಂದು ಅನುಗ್ರಹ ಈ ಮೂಲಕ ಆಯಿತು. ಹಾಗಾಗಿ ವ್ಯಾಸರು ಸಂಜಯನಿಗೆ ದಿವ್ಯ ದೃಷ್ಟಿಯನ್ನು ಅನುಗ್ರಹ ಮಾಡಿ ಅವನು ಇಲ್ಲಿ ಕೂತೆ ಕುರುಕ್ಷೇತ್ರ ಯುದ್ಧದ ಪ್ರತಿ ಘಟನೆಯ ಎಲ್ಲ ವಿವರಗಳನ್ನೂ ಕೂಡ ಕಾಣಬಲ್ಲವನಾಗಿ ಅದನ್ನು ಧೃತರಾಷ್ಟ್ರನಿಗೆ ಹೇಳುವ ಹಾಗೆ ಆಯಿತು. ಆದ್ರಿಂದ ನಾವು ಈಗ ಇಲ್ಲಿದ್ದೇವೆ ಅಂದ್ರೆ ನಾವು ಧೃತರಾಷ್ಟ್ರನಂತ ಇದ್ದೇವೆ. ನಮಗೆ ಒಬ್ಬ ನೋಡಿ ಹೇಳುವವ ಬೇಕಾಗಿದೆ. ಹಾಗೆ ನಾವು ಅರ್ಜುನನೂ ಅಲ್ಲ, ಕೃಷ್ಣನಂತೂ ಅಲ್ಲ, ನಾವು ಯಾರು? ನಾವು ಸಂಜಯನೂ ಅಲ್ಲ, ನಾವು ಧೃತರಾಷ್ಟ್ರನಂತ ಇದ್ದೇವೆ. ನಮಗೆ ಒಬ್ಬ ಸಂಜಯ ಅಲ್ಲಿ ಹೇಗಾಯಿತು ಅದನ್ನೆಲ್ಲ ವಿವರವಾಗಿ ಹೇಳಿ ಆ ರೋಮಾಂಚನವನ್ನು ಅನುಭವಿಸಿ ಅದನ್ನು ನಮಗೆ ಹೇಳತಕ್ಕ ಶ್ರವಣ ಸುಖವನ್ನು ಉಂಟು ಮಾಡತಕ್ಕ ಒಬ್ಬ ಸಂಜಯ ಬೇಕಾಗಿದೆ. ಈ ಇದನ್ನು ಸೂಚಿಸುವುದಕ್ಕೋ ಎನ್ನುವಂತೆ ವ್ಯಾಸರು ಧೃತರಾಷ್ಟ್ರ ಬೇಡ ಅಂತ ಹೇಳಿ ಆಮೇಲೆ ಸಂಜಯನಿಗೆ ಅದನ್ನು ಬೇಡ ಅಂತ ಹೇಳಿದ್ರಿಂದ ಆಮೇಲೆ ಸಂಜಯನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟು ಅವನಿಂದ ಇದೆಲ್ಲವನ್ನು ಕ್ಷಿಪಿಸ್ತಾರೆ. ಬಹಳ ವಿಚಿತ್ರವಾಗಿದೆ ಇದು, ಬಹಳ ವಿಚಿತ್ರ ಈ ಸಂಗತಿ. ಅದೇನಾಗಿದೆ ಆ ದಿವ್ಯ ದೃಷ್ಟಿ ಅಂದ್ರೆ ಏನು? ಯಾಕೆಂದ್ರೆ ನೋಡಿ, ಅರ್ಜುನನಿಗೆ ದಿವ್ಯ ದೃಷ್ಟಿಯನ್ನು ಕೊಡದೆ ವಿಶ್ವರೂಪವನ್ನು ತೋರಿಸುವುದಕ್ಕೆ ಕೃಷ್ಣನಿಗೆ ಸಾಧ್ಯ ಇಲ್ಲ. ಕೃಷ್ಣನಿಗೆ ವಿಶ್ವರೂಪವನ್ನು ತೋರಿಸಬೇಕಾಗಿದ್ರೆ ಆ ವಿಶ್ವರೂಪವನ್ನು ನೋಡುವುದಕ್ಕೆ ಬೇಕಾಗಿದ್ದಕ್ಕೆ ದಿವ್ಯ ದೃಷ್ಟಿ ಅರ್ಜುನನಲ್ಲಿ ಇಲ್ಲ, ಅದನ್ನು ಕೂಡ ಕೃಷ್ಣನೇ ಕೊಡಬೇಕು. ಕೃಷ್ಣ ಕೊಟ್ಟು ಅವನಿಗೆ ವಿಶ್ವರೂಪವನ್ನು ತೋರಿಸ್ತಾನೆ, ಅದನ್ನು ಮತ್ತೆ ನೋಡ್ಲಿಕ್ಕಿದೆ. ಆದರೆ ಸಂಜಯನಿಗೆ ಕೂಡ ವ್ಯಾಸರು ದಿವ್ಯ ದೃಷ್ಟಿಯನ್ನು ಕೊಡದೇ ಇರ್ತಿದ್ರೆ ಕೃಷ್ಣನು ತೋರಿಸಿದ ವಿಶ್ವರೂಪವನ್ನು ಧೃತರಾಷ್ಟ್ರನಿಗೆ ಬಿತ್ತರಿಸಲಿಕ್ಕೆ ಸಂಜಯನಿಗೆ ಸಾಧ್ಯವಾಗ್ತಿರಲಿಲ್ಲ. ಹಾಗಾಗಿ ವ್ಯಾಸರು ಕೊಟ್ಟ ದಿವ್ಯ ದೃಷ್ಟಿ ಸಂಜಯನಿಗೆ, ಕೃಷ್ಣ ಕೊಟ್ಟ ದಿವ್ಯ ದೃಷ್ಟಿ ಅರ್ಜುನನಿಗೆ. ದೃಷ್ಟಿಯಿಲ್ಲದ ಕುರುಡನಾಗಿರತಕ್ಕ ಧೃತರಾಷ್ಟ್ರನಂತೆ ಧೃತರಾಷ್ಟ್ರನಿಗೆ ಇಬ್ಬರಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟು ಅದರ ಸಂಗತಿಯನ್ನು ಅಲ್ಲಿ ಏನು ನಡೆಯಿತು ಎನ್ನುವ ಸಂಗತಿಯನ್ನು ಕರುಣೆ ಅಂತ ಹೇಳಿದ್ರೆ ಇದು ತನಗೆ ದಿವ್ಯ ದೃಷ್ಟಿ ಕೊಡುವುದಿದ್ದರೂ ಅದು ಬೇಡ ಅಂತ ನಿರಾಕರಣೆ ಮಾಡತಕ್ಕ ಲೋಕಕ್ಕೆ ಇಬ್ಬರಿಗೆ ದಿವ್ಯ ದೃಷ್ಟಿಯನ್ನು ಅನುಗ್ರಹ ಮಾಡಿ ಅದರಲ್ಲಿ ಕಂಡ ತಥ್ಯವನ್ನು ಈ ಕಾಣಬೇಕೆಂದಿಲ್ಲದ ಜಗತ್ತಿಗೆ ತಿಳಿಸುವಂತ ಮಾಡಿದ ಒಂದು ಸಂಪರ್ಕ ವ್ಯವಸ್ಥೆ ಉಂಟಲ್ಲ, ಒಂದು ಸಂವಹನ ವ್ಯವಸ್ಥೆ, ಇದು ಅದ್ಭುತವಾದದ್ದು. ಆದ್ರಿಂದ ಒಟ್ಟಿನಲ್ಲಿ ಇದು ಯಾವುದನ್ನು ಸೂಚಿಸುತ್ತದೆ ಅಂದರೆ ಭಗವದ್ಗೀತೆ ಇದು ಕೇಳಲೇಬೇಕಾದದ್ದು ಅಂತ. ಇದು ಕೇಳಲೇಬೇಕಾಗಿರ್ತಕ್ಕ ಸಂಗತಿ. ಯಾವುದನ್ನು ಕೇಳದೇ ಇದ್ದರೆ ಉಳಿದ ಏನನ್ನು ಕೇಳಿದರೂ ಕೇಳಿದಂತೆ ಅಲ್ಲವೋ ಅಂತಹ ಒಂದು ಶಾಸ್ತ್ರ ಭಗವದ್ಗೀತೆ. ಹಾಗಾಗಿ ಒಂದು ರೀತಿ ವಿಚಿತ್ರದ ಒತ್ತಾಯದಲ್ಲಿ ಒಂದು ಕಡೆ ಕೃಷ್ಣ, ಒಂದು ಕಡೆ ವ್ಯಾಸರು ನಮಗೆ ಗೀತೆಯನ್ನು ಕೇಳುವಂತೆ ಅಪ್ಪಣೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದು ಅತಿಶಯ ಅಲ್ಲ.